ಸಾವಿರಾರು ವೆಹಿಕಲ್ ಹತ್ತಾರು ವರ್ಷ ಓಡಾಡಿದ ಏನೇನು ಆಗಬಾರದು, ಎಷ್ಟು ಶಕ್ತಿ ಇದೆ ಅದಕ್ಕೆ. ಆತ ನಮ್ಮವ್ರು 10-20 ವರ್ಷ ಮಾಡ್ತಾರೆ ಕಟ್ಟಿಸಬೇಕಾದ್ರೆ, ಆತ ಇಮ್ಮಿಡಿಯೇಟ್ ಕಟ್ಟಿಸಿದನಂತೆ. ಇದು ತಮಾಷೆ. ಇವತ್ತು ನಮಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತಿನ ದಿವಸ ಇಮ್ಮಿಡಿ ನೋ ಮೊಮೆಂಟ್ ಅಲ್ಲಿ ಕಟ್ಟಿಸಿಬಿಟ್ಟಿದ್ದಂತೆ. ಇವತ್ತು ವಿಜ್ಞಾನ ಇಷ್ಟು ಮುಂದುವರೆದಿದ್ರು ಕೂಡ ಅದು ನಮಗೆ ಗೊತ್ತೇ ಇಲ್ಲ. ಎಷ್ಟು ನಿಮಿಷದಲ್ಲಿ ಒಂದು ಅರ್ಧ ಗಂಟೆ ತಯಾರಾಗಿರಬೇಕು. ಅದು ಎಲ್ಲಿ? ಗಂಗಾ ನದಿಯೊಳಗೆ. ಗಂಗಾ ನದಿ ಅಂದ್ರೆ ಫಾಸ್ಟೆಸ್ಟ್ ರಿವರ್ಗಳಲ್ಲಿ ಒಂದದು. ಒಂದು ಅಷ್ಟು ವೇಗ ಅದು. ಹರಿದ್ವಾರದಲ್ಲಿ ಗಂಗಾ ನೋಡಿದ್ರೆ ತಲೆ ತಿರುಗಿಬಿಡುತ್ತೆ, ಅಷ್ಟು ಜ್ವರ ಹರಿಯುತ್ತೆ. ಬರೀ ಅದಕ್ಕರಂದ ನೋಡಿದವ್ರಿಗಂತೂ ಮುಟ್ಲಕ್ಕಾಗೋದಿಲ್ಲ, ಅಷ್ಟು ಜ್ವರ ಹರಿಯುತ್ತೆ. ಅಂಥ ಹಸ್ತಿನಾಪುರದಲ್ಲಿ ಇವತ್ತಿಗೂ ಗಂಗಾ ನದಿ ಹರಿಯುತ್ತೆ, ಆದ್ರೆ ತುಂಬಾ ಫಾಸ್ಟ್ ಆಗಿ ಹರಿಯುತ್ತೆ. ಅಲ್ಲೂ ಕೂಡ ಅಲ್ಲಿ ಕಟ್ಸ್ಕೊಂಡ ಅಂತ ಕೇಳಿದ್ರೆ ಎಷ್ಟು ಸಾಮರ್ಥ್ಯ ಇರಬೇಕಾತನಿಗೆ. ಕಟ್ಸ್ಕೊಂಡು ಉಪ್ಪರಿಗೆ ಮೇಲೆ ಸಾವಿರಾರು ಜನ ಕೂಡ ಜಾಗದಲ್ಲಿ ಹೋಗಿ ಕೂತನಂತೆ. ಗಂಗಾ ತೀರ, ಗಂಗಾ ಪ್ರವಾಹ, ಅದರಲ್ಲಿ ಕೂಡ್ತಾನೆ. ಆಚಾರ ಹೇಳ್ತಾರೆ, ವೇದವ್ಯಾಸದೇವರು ಬರೀತಾರೆ, ಕಸ್ತಾಂ ನ ಸೇವೇತ ಮರಿಷ್ಯಮಾಣ. ಅಂತ್ಯಕಾಲಕ್ಕೆ ಪರೀಕ್ಷಿತರಾದ ಗಂಗಾ ತೀರಕ್ಕೆ ಹೋದ ಅಂತ ಹೇಳ್ತೀರಲ್ಲ, ಆತೊಬ್ಬನೇ ಅಲ್ಲ, ಯೋಗ್ಯ ಪ್ರತಿಯೊಬ್ಬ ಜೀವನೂ ಕೂಡ ಗಂಗಾ ಸ್ಮರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಅಂತ್ಯಕಾಲಕ್ಕೆ ಗಂಗೆ ಹತ್ರ ಹೋಗ್ಬೇಕಂತೆ. ನಂಗೆ ಹೋಗೋದಕ್ಕೆ ಬರೋದಿಲ್ವಲ್ಲ, ಅದು ಗಂಗೆ ಬಾಯಲ್ಲಾದರೂ ಹಾಕ್ತಾರೆ. ಕೊನೆಯ ಪಕ್ಷ ಗಂಗೆಯನ್ನು ಬಾಯಲ್ಲಿ ಹಾಕಿ, ಇನ್ನೂ ಕಾಫಿ ಹಾಕೋ ಪದ್ಧತಿ ಬಂದಿಲ್ಲ. ಇವತ್ತಿಗೂ ಕೂಡ ಸಾಯಣ್ ಬಾಯಲ್ಲಿ ಕಾಫಿ ಹಾಕೋ ಕಾನ್ಸೆಪ್ಟ್ ಇಲ್ಲ. ಮುಂದೆ ಬರಬಹುದು, ಅದು ಬರಬಹುದು. ಸದ್ಯಕ್ಕೆ ಗಂಗಾ ಹಾಕೋ ಪದ್ಧತಿಯಿಂದ ಉಳ್ಕೊಂಡಿದೆ. ಗಂಗಾ ಗಂಗೇತಿ ಯೋಬ್ರು ಆತಂದ. ಅಂತ್ಯಕಾಲಕ್ಕೆ ಗಂಗಾ ಬಾಯಲ್ಲಿ ಬಿತ್ತು ಅಂದ್ರೆ ವಿಷ್ಣು ಪಾದೋದಕವಲ್ಲ, ಅವನು ವಿಷ್ಣು ಪದವನ್ನೇ ಸೇರ್ತಾನೆ ಅಂತ ಅದಕ್ಕೆ ಅಭಿಪ್ರಾಯ. ಕೂತನಂತೆ. ಅಲ್ಲಿಗಾಗ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಮಹರ್ಷಿಗಳೆಲ್ಲ ಬಂದರಂತೆ. ಸಾವಿರ ಸಾವಿರ ಜನ ಬರ್ತಾರೆ. ಅಷ್ಟೆಲ್ಲ ಕೂಡಷ್ಟು ಜಾಗ ಇತ್ತು. ಹೇಳ್ತಾನೆ, ಅಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಅವರನ್ನೆಲ್ಲ ಕುಡಿಸ್ತಾನೆ. ನಮಗನಿಸುತ್ತೆ ಪರಿಷಿದರಾದ ಸಾಹೇಬಕಾರ ಅಷ್ಟು ಜನ ಬಂದ್ರಲ್ಲ, ನಾವು ಸಾಹೇಬಕಾರು ಬರ್ತಾರೆ ಏನೋ ಅಂತ ನಾವು ಯೋಚನೆ ಮಾಡಿದರೆ, ಗ್ಯಾರಂಟಿ ಬರ್ತಾರೆ. ಇವರು ಬರೋದಿಲ್ಲ, ಯಮದೂತರು ಬರ್ತಾರೆ ಹೊರತು ಇವರು ಯಾರು ಬರೋದಿಲ್ಲ ನಮ್ಮ ಹತ್ರ. ಮತ್ತೆ ಆತನಿಗೆ ಯಾತಕ್ಕೆ ಬಂದರು? ಪ್ರತಿನಿತ್ಯ ಆತ ಬ್ರಹ್ಮಯಜ್ಞ ಮಾಡಿದ್ದ, ದೇವತರ್ಪಣ, ಋಷಿ ತರ್ಪಣ, ಆಚಾರ್ಯ ತರ್ಪಣವನ್ನ ಉಪನಯನಾದ ಪ್ರತಿಯೊಬ್ಬನು ಕೊಡಬೇಕು. ಆ ತರ್ಪಣ ಕೊಟ್ಕೊಂಡಿರ್ತಾ ಅವರು ಆ ಕಾಲಕ್ಕೆ ಬಂದು ಹೆಲ್ಪ್ ಮಾಡ್ತಾರಂತ. ಇವರು ಯಾವಾಗ ಪ್ರೀಮಿಯಂ ಕಟ್ಟಿರ್ತಾನೆ ಯಾವ ಕಾಲಕ್ಕೆ ಆ ಕಾಲ ಮೆಚೂರ್ ಆಗಿ ಬಂದ್ಬಿಡುತ್ತೆ. ಅದು ಮೆಚೂರ್ ಆಗಿ ಬರತ್ತೆ. ಇವತ್ತು ನಾವು ಕೊಡೋದೆಲ್ಲ ಪ್ರೀಮಿಯಂ ಇದ್ದಾಗ ಲೆಕ್ಕ. ತರ್ಪಣ ಅಂದ್ರೆ ಬೇರೆ ಅಲ್ಲ, ಡೈಲಿ ಪ್ರೀಮಿಯಂ ಪೇ ಮಾಡ್ತಾ ಹೋದಾಗ ಲೆಕ್ಕ. ಅದು ಪ್ರತಿನಿತ್ಯ ನಾವು ತಪ್ಪೆ ತರ್ಪಣ ಕೊಟ್ಟರೆ ಅಂತ್ಯಕಾಲಕ್ಕೆ ಋಷಿಗಳು ಮುನಿಗಳೆಲ್ಲ ಕಾಣಿಸ್ತಾರಂತ. ಅನೇಕ ದೊಡ್ಡವ್ರಿಗೆ ಹಾಗೆ ಕಾಣ್ತಾ ಇರುತ್ತೆ. ದೊಡ್ಡವ್ರು ಹೇಳ್ತಿರ್ತಾರೆ ಸಾಯವತ್ನೊಳಗೆ, ನಮ್ಮ ತಾತ ಬಂದಿದ್ದಾನೆ, ಮುತ್ತಾತ ಬಂದಿದ್ದಾನೆ, ದೊಡ್ಡ ಆಚಾರ ಬಂದಿದ್ದಾರೆ ಅಂತ ಅಂತಾರೆ. ನಿಮಗೆ ಕಾಣಿಗೆ ಕಾಣ್ತಿರೋದಿಲ್ಲ, ಅವ್ರ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅಂತ್ಯಕಾಲದಲ್ಲಿದ್ದವ್ರು ನೋಡಬೇಕು. ಅವ್ರು ನೋಡ್ತಾ ಹೋದ್ರೆ ವಿಚಿತ್ರ ಮಾತುಗಳನ್ನು ಆಡ್ತಾ ಇರ್ತಾರ. ನಮಗೆ ಸುಳ್ಳು ಮಾತು ಕಂಡ ಕಾಣುತ್ತದು ಒಂದು, ಆದ್ರೆ ಸತ್ಯವಾದ ಮಾತು ದೊಡ್ಡವ್ರು ನಮ್ಮ ಕಣ್ಣಿಗೆ ಕಾಣೋದಲ್ಲಿ ಯಾರು ಕೂಡ, ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರ್ತಾರಂತೆ. ಅಂದ್ರೆ ಬ್ರಹ್ಮಯಜ್ಞ ಮೊದಲಾದವನ್ನು ಮಾಡ್ತಾ ಇದ್ರೆ ಎಷ್ಟು ಪುಣ್ಯ ಅಂತ ಹೇಳಿದ್ದಾರೆ. ನಮಗೆ ಅದರೆಲ್ಲ ಅದು ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತಾ? 5 ನಿಮಿಷ ಕೂಡ ಬೇಡ. ಅದಕ್ಕೆ ಪ್ರತಿನಿತ್ಯ 5 ನಿಮಿಷದೊಳಗೆ ಎಷ್ಟೆಷ್ಟು ಸಾಧನೆ ಮಾಡಕ್ಕೆ ಬರುತ್ತೆ ನಮಗೆ. ವಯಸ್ಸೇವ 5 ನಿಮಿಷ, ಬ್ರಹ್ಮಯಜ್ಞ 5 ನಿಮಿಷ, ಎಲ್ಲೆಲ್ಲ 5 ನಿಮಿಷದಲ್ಲೇ ನಮ್ಮ ಜೀವನ ಪೂರ್ತಿ ಸುಖವಾಗಿ ನಾವು ಬದುಕಬಹುದು. ಅದನ್ನ ಶಾಸ್ತ್ರ ಹೇಳ್ತಾ ಇದೆ. ಅಷ್ಟು ಜನ ಬಂದರು. ಪರಿಷಿತ ರಾಜ ನೋಡ್ದ, ನಮಸ್ಕಾರ ಮಾಡ್ದ, ಸ್ವಾಮಿ ಅಂತ್ಯಕಾಲದಲ್ಲಿದ್ದೇನೆ, ಒಂದು ವಾರಕ್ಕೆ ನನ್ನ ಪ್ರಾಣ ಹೋಗುತ್ತೆ, ತಾವೆಲ್ಲ ಇಲ್ಲೇ ಇರಬೇಕು, ನನಗೆ ಭಗವಂತನ ಕಥೆ ಹೇಳಬೇಕು, ನಾನು ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡಂತೆ. ಆಗ ಪುಷ್ಪವೃಷ್ಟಿ ಆಯ್ತಂತ ತನ್ನ ತಲೆಯ ಮೇಲೆ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ಅಷ್ಟು ಜನ ಶಾಪ ಕೊಟ್ಟಿದ್ದ ಒಬ್ಬ ಮುನಿಯ ಮಗ ಇಲ್ಲಿ ಬಂದಿರೋದೆಲ್ಲ ಸಾಕ್ಷಾತ್ ಮುನಿ ಶ್ರೇಷ್ಠರುಗಳು ಬಂದ್ಬಿಟ್ಟಿದ್ದಾರೆ. ಕಶ್ಯಪಾದಿಗಳು ಬಂದಿದ್ದಾರೆ, ನಾರದ ಮುನಿಗಳಿದ್ದಾರೆ. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ವೇದವ್ಯಾಸ ದೇವರು ಬಂದಿದ್ದಾರೆ ಅಲ್ಲಿಗೆ, ಪರಶುರಾಮ ದೇವರು ಬಂದಿದ್ದಾರೆ. ಇನ್ನೇನು ಭಾಗ್ಯ ಯೋಚನೆ ಮಾಡಿ. ಅವನ್ನೆಲ್ಲ ಒಂದು ಮಾತು ಕೇಳಿದ್ರೆ, ಸ್ವಾಮಿ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಮುಗಿದೋಗ್ತಿತ್ತು, ಶಾಪ ಕೊಟ್ಟಿದ್ದಾನೆ ಸ್ವಲ್ಪ ಚೇಂಜ್ ಮಾಡಿಬಿಡಿದ್ರೆ ಮುಗಿದೋಗ್ತಿತ್ತು. ನಾವು ಮೊದಲು ಮಾಡೋ ಕೆಲಸ ಅಂದ್ರೆ ಏನೋ ಆರ್ಡರ್ ಬಂತು ಅಂದ್ರೆ ಆದಷ್ಟು ಬೇಗ ಅದು ಕ್ಯಾನ್ಸಲೇಷನ್ ಟ್ರೈ ಮಾಡ್ತಿರ್ತಾರೆ. ಅಷ್ಟು ಜನ ಬಂದಿದ್ದಾರೆ, ಒಬ್ಬರನ್ನಾದ್ರೂ ಕೇಳಬಾರದೆ? ಕೇಳೋದಿಲ್ಲ. ಯಾತಕ್ಕೆ ಅಂದ್ರೆ ವಿಪ್ರವಾಕ್ಯೋ ಜನಾರ್ದನ. ಬ್ರಾಹ್ಮಣ ಶಾಪವನ್ನ ಯಾರು ಬದಲಾಯಿಸೋದಿಲ್ಲ, ಅದಕ್ಕೋಸ್ಕರ ನಾನು ಅನುಭವಿಸಲೇಬೇಕು, ನೀವಿದ್ದು ಬಿಟ್ರೆ ಸಾಕು ಅಂತ ಕೇಳಿಕೊಂಡು. ಇದಕ್ಕೆಲ್ಲ ತುಂಬಾ ಅರ್ಥ ಇದೆ, ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು ಸದ್ಯಕ್ಕೆ. ಅವ್ರು ಹೇಳಿರುತ್ತೆ, ಪುಣ್ಯಾತ್ಮ ನಾವು ಅದಕ್ಕೆ ಬಂದಿದ್ದೇವಪ್ಪ ಅಂತ ಕೂತರಂತೆ. ಸ್ತೋತ್ರ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿ ಸರಿಯಾಗಿ ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾ ಗಾ ಮಠಮಾನೋ ಅನಪೇಕ್ಷ. ಸಾಕ್ಷಾತ್ ವೇದವ್ಯಾಸದೇವರ ಮಕ್ಕಳು ಶುಕ ಮಹಾಮುನಿಗಳು ಆಗಮಿಸ್ತಾ ಇದ್ದಾರೆ. ಶುಕ ಮಹಾಮುನಿಗಳು ಬಂದರಂತೆ. ಆ ಸಮಯಕ್ಕೆ ಅವ್ರು ಹೇಗೆ ಬಂದರು ಅಂದ್ರೆ ಒಂದು 5-6 ಶ್ಲೋಕ ವರ್ಣನೆ ಮಾಡ್ತಾರೆ. ಭಾರಿ ಸುಂದರರಂತವ್, ಭಾರಿ ಸುಂದರರು. ಶುಕಾಚಾರ ರುದ್ರದೇವರ ಅವತಾರ, ಕಾಮನೇ ಸುಂದರ, ಕಾಮನಿಗಿಂತ ಜಾಸ್ತಿ ಲಕ್ಷಣ, 28 ದೇಹ ಲಕ್ಷಣ ಇದೆ ಅವರಿಗೆ. ತುಂಬಾ ಸುಂದರರು. ಶ್ಯಾಮಂ ಸದಾ ವೀಚ್ಯ ವಯೋಂಗ ಲಕ್ಷ್ಮ್ಯ ಶ್ರೀನಾಂ ಮನೋಜ್ಞಂ ರುಚಿರಸ್ಮಿತೇನ ಎಲ್ಲ ವರ್ಣನೆ ಮಾಡ್ತಾರೆ. ಶ್ರೀ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರಕಾರರು. ಯಾತಕ್ಕೆ ವರ್ಣನೆ ಮಾಡಿದ್ದಾರೆ ಅಂತ ಕಾರಣ ಕೊಡ್ತಾರೆ. ಶುಕಾಚಾರ್ಯರು ಭಾಗವತ ಉಪದೇಶ ಮಾಡಿದ ಗುರುಗಳು, ಗುರುಗಳನ್ನು ಯಾವಾಗಲೂ ಧ್ಯಾನ ಮಾಡಬೇಕಾದ ಸಿದ್ಧಿ ಬರಬೇಕಾದ. ಅಪಾದ ಮೌಲಿ ಪರ್ಯಂತಂ ಗುರು ನಾಮ ಕೃತಿ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾ. ಅದಕ್ಕೋಸ್ಕರವಾಗಿ ಅವರು ಧ್ಯಾನ ಮಾಡಿದರೆ ನಮಗೆ ಭಾಗವತ ಅರ್ಥವಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಧ್ಯಾನಕ್ಕೋಸ್ಕರ ಹೇಳಿದ್ದಾರೆ ಅಂತ ಹೇಳುತ್ತಾರೆ. ಹಿಂದೆ ಹೆಂಗಸರ ಮಕ್ಕಳು ಬಂದ್ರಂತೆ, ಯಾರೋ ಒಬ್ಬ ನೋಯ್ ಹೇಗಿದ್ದಾರೆ, ಅವ್ರ ಮೈಮೆ ಬಟ್ಟೆನೇ ಇಲ್ಲ, ರುದ್ರದೇವರ ಅವತಾರ ಅವರು, ಪರಮ ವಿರಕ್ತಿ ಶಿರೋಮಣಿಗಳು, ಯಾರೋ ಒಬ್ಬ ಹುಚ್ಚ ಅಂತ ತಿಳ್ಕೊಂಡು ಬರ್ತಾ ಇದ್ರಂತೆ ಹಿಂದೆ ಆಶ್ಚರ್ಯದಿಂದ. ಆದ್ರೆ ಕಲ್ಲು ಹೊಡೆದ್ರು ಅಂತ ಹೇಳ್ತಾರೆ, ಕಲ್ಲಿಗೆಲ್ಲಿ ಹೊಡೆದಿಲ್ಲ, ಸುಮ್ಮನೆ ಹಿಂದೆ ಬರ್ತಾ ಇದ್ದಾರೆ. ಯಾವಾಗ ರಾಜನ ಸುದ್ದಿ ಗೊತ್ತಾಯ್ತೋ ಸರಸರ ಹಿಡಿದು ಬರ್ತಾನೆ, ಸಾಷ್ಟಾಗ ನಮಸ್ಕಾರ ಮಾಡ್ತಾನೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ. ತತೋ ನಿವೃತ್ತಾಹ ಅಭೂತಾಹ ಸ್ತ್ರೀಯೋ ಅರ್ಭಕಾಹ. ಆಶ್ಚರ್ಯ ಆಯ್ತು ಜನಗಳಿಗೆ, ನಮ್ಮ ರಾಜ ಬಂದು ಕಾಲಿ ಬೀಳ್ತಾನೆ ಅಂದ ಮೇಲೆ ಇವರು ಮಹಾನುಭಾವರು ಅಂತೇಳಿ ಎಲ್ಲ ಹೊರಟೋಗಿಬಿಟ್ರಂತೆ. ಈತ ಬರ್ತಾನೆ, ಅವರನ್ನು ಕರ್ಕೊಂಡು ಬಂದು ಪೀಠದಲ್ಲಿ ಕೂಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನನ್ನ ಜನ್ಮ ಜನ್ಮಗಳ ಭಾಗ್ಯ ನೀವು ಬಂದಿದ್ದು, ನನಗೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದ. ಪ್ರಶ್ನೆ ಇದೆ, ಉತ್ತರ ಕೊಡಬೇಕು. ಪ್ರಶ್ನೆ ಇಷ್ಟೇ, ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾನಸ್ಯ ಸರ್ವದಾ. ಸತ್ತೇ ಸಾಯ್ತಕ್ಕಂಥ ಮನುಷ್ಯ ಸಾಯದಕ್ಕಿಂತ ಮುಂಚಿತವಾಗಿ ಏನನ್ನು ಮಾಡಲೇಬೇಕು, ನೋಡಲೇಬೇಕು, ಧ್ಯಾನಿಸಲೇಬೇಕು, ಚಿಂತಿಸಲೇಬೇಕು, ನನಗೆ ಹೇಳಿ ಅಂತ ಕೇಳುತ್ತಾರೆ. ಎಂಥ ಪ್ರಶ್ನೆ ಇದೆ! ಈ ಪ್ರಶ್ನೆ ಕೇಳಿದಾಗ ಭಾಗವತ ಯಾರಿಗೆ ಬೇಕು ಅಂತ ಕೇಳಿದರೆ ಯಾರಿಗೆ ಬೇಡ ಅಂತ ಗೊತ್ತಾಗುತ್ತೆ. ಸಾಯೋರಿಗೆಲ್ಲ ಭಾಗವತ ಬೇಕು. ಸಾಯೋದಿಲ್ಲ ಅಂತ ಸರ್ಟಿಫಿಕೇಟ್ ಯಾರಿಗಾರು ಇದ್ರೆ ಅವ್ರು ಭಾಗವತ ಕೇಳಬೇಕಾಗಿಲ್ಲ, ಸರ್ಟಿಫಿಕೇಟ್ ಕೊಟ್ಟವರು ಸತ್ತಿರ್ತಾರೆ, ಅದರಿಂದ ಯೋಚನೆ ಇಲ್ಲ. ಇವತ್ತು ಭಾಗವತ ಕೇಳೋರಂದ್ರೆ ಪ್ರತಿಯೊಬ್ಬರೂ ಭಾಗವತ ಕೇಳಬೇಕು. ಇವತ್ತು ಕಾಶಿಗೆ ಹೋದಾಗ ಏನು ನೋಡಲೇಬೇಕು ಅಂತ ಕೇಳ್ತಾರಲ್ಲ, ಉಡುಪಿಗೆ ಹೋದರೆ ಏನು ನೋಡಲೇಬೇಕು ಅಂತ ಕೇಳ್ತಾರಲ್ಲ, ತಿರುಪತಿಗೆ ಹೋದರೆ ನೋಡಲೇಬೇಕು ಅಂತ ಕೇಳ್ತಾರಲ್ಲ. ಹಾಗೆ ನಾವು ಭೂಮಿಗೆ ಬಂದಿದ್ದೇವೆ, ಇದೇ ನಮಗೆ ತಿರುಪತಿ ಉಡುಪಿ ಇದ್ದ ಹಾಗೆ. ಇಲ್ಲೇ ತಾನೇ ಉಡುಪಿ ತಿರುಪತಿಗಳಿರೋದು. ಇಲ್ಲಿ ಬಂದವರು ಹೋಗೋದಕ್ಕಿಂತ ಮುಂಚೆ ಏನು ಮಾಡಲೇಬೇಕು ಅಂತ ಕೇಳ್ತಾರೆ. ಇದೇ ಭಾಗವತದ ಸಂದೇಶ. ತಕ್ಷಣ ಶುಕಾಚಾರ್ಯ ಮಾತಾಡಲಿಕ್ಕೆ ಶುರು ಮಾಡಿದರಂತೆ. ಅಲ್ಲಿಗೆ ದ್ವಿತೀಯ ಸ್ಕಂಧ ಪ್ರಾರಂಭ ಆಗುತ್ತೆ. ಇಷ್ಟೊತ್ತು ಪ್ರಥಮ ಸ್ಕಂಧ ಹೇಳಿದ್ದಷ್ಟೇನೆ, ಇರೋದು 14 ದಿವಸ, ಸ್ಕಂದ ಇರೋದು 12 ಪ್ಲಸ್ ಪೂರ್ವಾರ್ಧ ದಸರಾ ದಸರಾ, ಇದು ಒಂದು ಮಂಗಳಕ್ಕೊಂದು ದಿವಸ ಬೇಕು, ಒಂದು ದಿವಸಕ್ಕೊಂದು ಸ್ಕಂದ ಮುಗಿಬೇಕು, ಎರಡು ದಿವಸಕ್ಕೊಂದು ಸ್ಕಂದ ಮುಗಿದಿದೆ ಅಷ್ಟೇನೆ. ದಿವಸಕ್ಕೊಂದ್ರೆ 28 ದಿವಸ ಬೇಕು ಆ ಲೆಕ್ಕದೊಳಗೆ. ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಅದು ಇನ್ನು ಮುಂದೆ ಹೆಚ್ಚು ವೇಗವಾಗಿ ಹೋಗಬೇಕಾಗುತ್ತೆ. ಪರಿಷಿದ್ರಾಜರ ಪರಿಚಯ, ಭಾಗವತದ ಮಹಾತ್ಮೆ ನಮಗೆ ಅರ್ಥವಾಗಲಿಕ್ಕೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಯಿತು ಅನ್ನೋದನ್ನು ಮರೆಯಬಾರದು. ಪರಿಷತ್ ಶುಕಾಚಾರ್ಯರು ಮಾತಾಡ್ತಾರೆ, ಅವರ ಮಾತಿನಿಂದ ದ್ವಿತೀಯ ಸ್ಕಂದ ಪ್ರಾರಂಭ. ಬಾದರಾಯಣಿ ರುವಾಚ ಅಂತ ಪ್ರಾರಂಭ. ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ರೂಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಭರೇ ಪರೀಕ್ಷಿತ ರಾಜ, ಎಂಥ ಪ್ರಶ್ನೆ ಕೇಳಿದ್ದಿ? ಕೃತೋ ಲೋಕಹಿತಂ ರೂಪ, ಈ ಪ್ರಶ್ನೆಯಿಂದ ನಿನಗಲ್ಲಯ್ಯ, ಇಡೀ ಜಗತ್ತಿಗೆ ಕಲ್ಯಾಣವಾಗುತ್ತೆ ಅಂತ ಹೇಳಿಬಿಡ್ತಾರೆ. ಜಗತ್ತಿಗೆ ಕಲ್ಯಾಣವಾಗುತ್ತೆ, ನಿನಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಇಂಥ ಪ್ರಶ್ನೆ ಕೇಳಿದರೆ ಒಳ್ಳೆ ಉತ್ತರ ಬರುತ್ತೆ ಅಂತ ಅರ್ಥ. ಭಗವಂತ ಗೀತೆಯಲ್ಲಿ ಹೇಳಿದ್ದ ಅದನ್ನೇನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಒಳ್ಳೊಳ್ಳೆ ಪ್ರಶ್ನೆ ಮಾಡಿ ಉತ್ತರ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಪ್ರಶ್ನೆ ಮಾಡಬೇಕೆ ಹೊರತು ತಲೆಹರಟೆ ಪ್ರಶ್ನೆ ಮಾಡಬಾರದು. ಅನೇಕರು ಪ್ರಶ್ನೆ ಮಾಡ್ತಾರೆ, ಏನೇನೋ ಕೇಳಿಬಿಟ್ಟು ಬಯಸ್ಕೊಂಡು ಹೋಗಿಬಿಡ್ತಾರೆ. ಅಂತ ಪ್ರಶ್ನೆ ಕೇಳಬಾರದು. ವಿದ್ಯಾರ್ಥಿಗಳು ಯಾರೋ ಮೇಸ್ಟ್ ಹೇಳಿದನಂತೆ, ಎನಿ ಡೌಟ್ಸ್ ಅಂತ ಲಾಸ್ಟ್ ಕ್ಲಾಸ್ನಲ್ಲಿ ಕೇಳಿದನಂತೆ ವಿದ್ಯಾರ್ಥಿ ಕೇಳಿ, ಸರ್ ಕ್ವಶನ್ ಪೇಪರ್ ಎಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಕೇಳಿದನಂತೆ. ಇಂಥ ಕ್ವಶನ್ ಕೇಳಿದ್ರೆ ಒಳಗೆ ಹಾಕಿಬಿಡ್ತಾರೆ ಅಷ್ಟೇ. ಇಂಥ ಪ್ರಶ್ನೆ ಕೇಳೋದಲ್ಲ, ನಿಜವಾದ ಮೇಸ್ಟ್ ಗುಡ್ ಅಂತ ಹೇಳಬೇಕು. ಮತ್ತೆ ನಾನು ಹೇಳಿ ಮರ್ತುಬಿಟ್ಟಿದ್ದೆ ನೋಡು, ಅದನ್ನು ಕೇಳಿದ್ದೆ ಅಂತ ಹೇಳಬೇಕು. ಇವತ್ತು ಎಷ್ಟರಕ್ಕಾಗಿ ಜ್ಞಾನ ಇರುತ್ತೆ, ಇವತ್ತು ಅನ್ಯಾಯದ ದಾರಿಯಲ್ಲೇ ಹೋಗ್ತಾರೆ, ಏನು ಕೇಳಿದ್ರೆ ಉದ್ಧಾರವಾಗ್ತೇವೆ ಹೇಳಿ. ತಕ್ಷಣ ಅವರಂದ್ರಂತೆ, ಭಲೇ ಭಲೇ, ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಸಾಮಾನ್ಯರು ಕೇಳಿದ್ರೆ ಉಚ್ಚಾಪಟ್ಟೆ ಹೇಳ್ತಾರೆ. ಪರಿಷಿದ ರಾಜ ಹೇಳ್ತಾರಂತೆ, ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯ. ಇದು ಆಧಾರಿಕೊಳ್ಳ ಉತ್ತರ. ರಾತ್ರಿ ಆತ ಇನ್ನು ಮಲಗಿಲ್ವೇನ್ರಿ, ಇನ್ನು ಮಲಗಿಲ್ವೇನ್ರಿ ಬಂದ್ಬಿಡ್ತಾರಂತೆ. ಆಗಲೇ 9ಕ್ಕೆ ಇನ್ನು ಮಲಗಿಲ್ವಾ, ಮಲಗಿ ಬೇಗ ಮಲಗಿ ಬೇಗ ಮಲಗಿ. ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯ. 18 ವರ್ಷ ಹುಡುಗ ಏಕಾಶವಾಸ ಮಾಡ್ತಿದ್ರೆ ಏನೇ ಗ್ರಹಚಾರ, ನಿನಗೆ ಒಳ್ಳೆ ಗಟ್ಟಿಮುಟ್ಟಾಗಿರೋ ಕಾಲ, ಎಂಜಾಯ್ ಮಾಡೋ ಕಾಲ, ಏಕಾಶವಾಸ ಅಂತ ಬಿಡು 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 ಅಂತ ಬಿಡಿಸಿಬಿಡ್ತಾರೆ. ಅದು ವ್ಯವಾಯೇನ ನವಂ ವಯ, ಕ್ಲಬ್ಗೆ ಹೋಗು, ಅದಕ್ಕೆ ಹೋಗು, ಇದಕ್ಕೆ ಹೋಗು. ಇದು ಸಂದೇಶ ವೇದವೇ ಶುಕಾಚಾರ್ಯ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಪರೀಕ್ಷಿತ ರಾಜ, ಇವೆಲ್ಲ ತಪ್ಪು. ಹುಟ್ಟಿದ್ದಕ್ಕೆ ಏನು ಮಾಡಬೇಕು ಗೊತ್ತಾ? ಎಂಥ ಶ್ಲೋಕ, ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಮನುಷ್ಯನಿಗೆ ಜನ್ಮ ಬಂದಿದ್ದಕ್ಕೆ ದೊಡ್ಡ ಸಾಧನೆ ಏನು ಗೊತ್ತಾ? ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರಬೇಕಪ್ಪ, ಹಾಗೆ ಬದುಕಬೇಕು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಹೇಗಿರಬೇಕು? ಪರೀಕ್ಷಾ ಹಾಲ್ನಲ್ಲಿ ಓದಿದ್ದೆಲ್ಲ ಜ್ಞಾಪಕ ಮಾಡ್ಕೋಬೇಕು. ವರ್ಷ ಪೂರ್ತಿ ಓದಿದ್ರೆ ಸಾರ್ಥಕ ಅದು. ವರ್ಷ ಪೂರ್ತಿ ಓದಿದ್ದನ್ನ ಪರೀಕ್ಷಾ ಹಾಲ್ನಲ್ಲಿ ಜ್ಞಾಪಕ ಮಾಡ್ಕೋತಾನಲ್ಲ, ಜೀವನ ಪೂರ್ತಿ ಬದುಕಿದ್ದನ್ನ ಅಂತ್ಯಕಾಲಕ್ಕೆ ನಾವು ಸ್ಮರಣೆ ಮಾಡಬೇಕಂತ. ಶರಣು ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿ ಸಯ್ಯ ನಾರಾಯಣ. ಇದನ್ನು ಕನಕದಾಸರು ಹಾಗೆ ಹೇಳ್ತಾರೆ, ನಾವು ಅಂತ್ಯಕಾಲಕ್ಕೆ ದೇವರ ಸ್ಮರಣೆ ಬರಬೇಕು, ಅದು ಜನ್ಮ ಲಾಭ ಅಂತ ಕರೀತಾರೆ. ಹುಟ್ಟಿದ್ದಕ್ಕೆ ಪ್ರಯೋಜನ ಅದು. ಅದು ಹೇಗೆ ಬರಬೇಕು ಸ್ವಾಮಿ ಅಂತ ಕೇಳಿದರೆ ಹೇಳ್ತಾರೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ಭಾಗವತ ಅಂತ ಪುರಾಣ ಇದೆ. ನಮ್ಮಪ್ಪ ವೇದವ್ಯಾಸರನ್ನು ಹೇಳಿಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿ. ನಮ್ಮಪ್ಪ ವೇದವ್ಯಾಸರನ್ನು ಹೇಳಿಕೊಟ್ಟಿದ್ದಾರೆ. ರುದ್ರದೇವರು ನಮ್ಮಪ್ಪ ಅಂತ ನಾರಾಯಣನ ಕರಿಬೇಕಾದ್ರೆ ಹರಿ ಸರ್ವೋತ್ತಮಕ್ಕೆ ಇನ್ನೂ ಸಂಶಯ ಪಡ್ತೀರಾ ಅಂತ ಕೇಳುತ್ತಾರೆ. ನಮ್ಮಪ್ಪ ನಾರಾಯಣ ಹೇಳಿಕೊಟ್ಟಿದ್ದಾನೆ, ಅದನ್ನು ಹೇಳ್ತೇನೆ ಕೇಳು ಅಂತ ಉಪದೇಶ ಶುರು ಮಾಡ್ತಾ ಇದ್ದಾರಂತೆ. ನೋಡು ಪರೀಕ್ಷಿತ್ ರಾಜ, ಈ ಭಾಗವತ ಪುರಾಣ ಕೇಳು, ನಿನ್ನ ಸದ್ಗತಿ ಆಗುತ್ತೆ ಅಂತ ಹೇಳಿದರೆ ತಕ್ಷಣ ಗಾಬರಿ ಆಗುತ್ತೆ. ಸ್ವಾಮಿ, ನಾನು ಸಾಯದ ಕೂತಿದ್ದೇನೆ, ಈ ಪುರಾಣ ಶುರು ಮಾಡಿದರೆ ನಾವು ಕೇಳೋದ್ಯಾವಾಗ, ಬುಯ್ಯೋದ್ಯಾವಾಗ? ಪುರಾಣ ಅಂದ್ರೆ ಈಡಿಯಂ, ಬಹಳ ಬೋರಿಂಗ್ ಅಂತ ಅರ್ಥ, ಲೆಂತಿ ಅಂತ ಅರ್ಥ. ಸಾಕು ಮಾಡು ಪುರಾಣ ಅಂತ ಸಾಮಾನ್ಯವಾಗಿ ಅಂತಾರೆ. ಈಗ ಪುರಾಣ ತೆಗೆದುಬಿಟ್ರಲ್ಲ, 7 ದಿವಸದ ಸಾಯ್ತಾ ಇದ್ದೇನೆ ಅಂತ ಕೇಳಿದರೆ ಯೋಚನೆ ಮಾಡಬೇಡ. ಬರೀ ಪರೀಕ್ಷಿತ ರಾಜ, ಒಬ್ಬ ರಾಜ ಇದ್ದ, ಖಟ್ವಾಂಗೋ ನಾಮ ರಾಜ ಋಷಿ, ನಾತ್ವೇಯತ್ತಾ ಮಿಹಾಯುಷ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ವೇದವ್ಯಾಸರು ಹೇಗೆ ಬರೀತಾರೆ ಅಂದ್ರೆ ಊಹೆ ಮಾಡಲಿಕ್ಕಾಗೋದಿಲ್ಲ. ಒಂದು ಶ್ಲೋಕದಲ್ಲಿ ಇಡೀ ಕಥೆ ಹೇಳಿಬಿಡ್ತಾರೆ, ಇದು ಆಶ್ಚರ್ಯ. ಒಂದೇ ಶ್ಲೋಕದಲ್ಲಿ ಕಥೆ, ತತ್ವದ ಸಮೇತ. ಅದಕ್ಕೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಅದಕ್ಕೆ ಕರೆಯೋದು. ಖಟ್ವಾಂಗೋ ನಾಮ ರಾಜ ಋಷಿ, ಒಬ್ಬ ರಾಜ ಇದ್ದ, ಖಟ್ವಾಂಗ ಅಂತ ಹೆಸರು. ಅವನು ದೇವತೆಗಳ ಪರ ಸೇರಿದ, ದೈತ್ಯರ ವಿರುದ್ಧ ಯುದ್ಧವನ್ನು ಮಾಡಿದ, ಯುದ್ಧದಲ್ಲಿ ಗೆದ್ದುಬಿಟ್ಟ. ದೇವತೆಗಳು ಭಾರಿ ಸಂತೋಷಪಟ್ಟರು, ಬೇಕಾದ ವರ ಕೇಳು ಅಂತ ಹೇಳಿದರು. ತಕ್ಷಣ ಕೇಳಿಕೊಂಡ, ಸ್ವಾಮಿ ನನಗೆ ವರ ಬೇಕಾದಿಷ್ಟೇ, ನನ್ನ ಆಯುಷ್ಯದ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ ಅಂತ ಹೇಳಿದ್ರು. ಅಷ್ಟೇ, ಇವತ್ತು ಯಾರಾದ್ರೂ ಇಂಥ ವರ ಕೇಳ್ತಾರಾ? ಆಯುಷ್ಯದ ಎಷ್ಟಾರಲ್ಲಿ ಸಾವಿರ ತಿದ್ದಾಕಿಬಿಡಿ ಅಂತ ಕೇಳ್ತಾರೆ. ಎಷ್ಟಿದೆ ಬ್ಯಾಲೆನ್ಸ್ ಹೇಳಿ, ಸಾಕಿಷ್ಟೇ. ನಾ ಪಾಸ್ಬುಕ್ ಕೇಳಿ, ಅಮೌಂಟ್ ಬ್ಯಾಲೆನ್ಸ್ ಕೇಳಿದಾಗ ಅಕೌಂಟ್ನಲ್ಲಿ ಕೇಳಿದ್ರೆ ಹೇಗೋ ಹಾಕಿ, ಎಷ್ಟಿದೆ ನೋಡಿ. ಅವರಂದ್ರಂತೆ ಪರಿಷಿತ ರಾಜ, ನೋಡು ಕಟ್ವಾಂಗ ರಾಜ, ಒಂದೇ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಒಂದೇ ಮುಹೂರ್ತ ಅಂದ್ರೆ 48 ನಿಮಿಷ ಅಂತ ಹೇಳಿದ್ರು. ಆತೇನ್ ಮಾಡ್ಬೇಕಾಯ್ತು, ಇಷ್ಟೆಲ್ಲ ಮಾಡಿದ್ದೇನೆ ಸಾರ್, ಸ್ವಲ್ಪ ಏನಾದ್ರು ಮಾಡಿ ಅಂತ ಹೇಳಬೇಕೋ ಇಲ್ಲೋ? ಏ ಇಲ್ಲ ಸ್ವಾಮಿ, ನಮೋ ನಮ ಅಂತ ಹೇಳಿದ್ದು ಧ್ಯಾನ ಕೂತ್ಬಿಟ್ಟಂತಾಗ್ಲೇನೆ. ಧ್ಯಾನ ಮಾಡಿದ್ದು 48 ನಿಮಿಷಕ್ಕೆ ವಿಮಾನ ಬಂದು ವೈಕುಂಠ ಹೊರಟೇ ಬಿಟ್ಟಂತೆ ಪುಣ್ಯಾತ್ಮ. ನೋಡು ಪರಿಷಿತ ರಾಜ, 48 ನಿಮಿಷಕ್ಕೆ ಮೋಕ್ಷಕ್ಕೆ ಹೋಗ್ಬಿಟ್ಟ ಅವನು. ನೀನಕ ಯೋಚನೆ ಮಾಡ್ತೀಯಾ, ಸಪ್ತಾಹಂತೆ ಜೀವಿತಾವಧಿ, 7 ದಿವಸ ಬದುಕ್ತೀಯಲ್ಲ ಸುಖವಾಗಿರು ಅಂತ ಹೇಳಿದ್ರು. ನಮಗೆ ಖುಷಿಯಾಗಿ ಬಿಡುತ್ತೆ, ಆತನಿಗೆ 48 ನಿಮಿಷ ಆಯ್ತಾನೆ 7 ದಿವಸ, ನಮಗೆ 16 ವರ್ಷಗಳು ಬಿದ್ದಿದೆಯಲ್ಲ, ಇವತ್ತ್ಯಾಗಿ ಭಾಗವತ ಕೇಳಬೇಕು, ಲಾಸ್ಟ್ 7 ಡೇಸ್ ಭಾಗವತ, ಮಂಗಳ ಮಾಡಿ ಹೊರಟುಬಿಟ್ರೆ ಆಯ್ತಲ್ಲ ಅಂತ ಅನ್ಕೋತೇವೆ ನಾವು. ಬೇಕಾದ್ರೆ ಯಾಕಂದ್ರೆ 7 ದಿವಸ 48 ನಿಮಿಷ ಎಲ್ಲ ನೋಡಿದವರಿಗೆ ಎಷ್ಟು ದಿವಸ ಇದೆ ನಮಗೆ ಇನ್ನೂ ಕೂಡ. ಯು ಆರ್ ಟೂ ಯಂಗ್ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಅದು ಶಾಸ್ತ್ರ ಹೇಳುತ್ತೆ, ಹೌದು ಹಾಗೆ ಮಾಡಬಹುದಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆ ಮಾಡಬಹುದಾಗಿತ್ತು, ಆದ್ರೆ ಪರೀಕ್ಷಿದ್ರ 48 ನಿಮಿಷ ಅಂದ್ರೆ ಖಟ್ವಾಂಗರಾಜನಿಗೆ ದೇವರಾಣಿ 48 ನಿಮಿಷ, ಪರೀಕ್ಷಿದ್ರಾಜನ 7 ದಿವಸ ಅಂದ್ರೆ ದೇವರಾಣಿ 7 ದಿವಸ, ನಮಗೆ ದೇವರಾಣಿ ಏನು ಅಂತ ಏನೂ ಗೊತ್ತಿಲ್ಲ, ಆದ್ರಿಂದ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮುಂದೆ ಎಷ್ಟು ದಿವಸ ಬದುಕಿದ್ದು ಯಾರಿಗೆ ಗೊತ್ತಿದೆ? ಈಗ ಎಷ್ಟು ತಾನೆ ಹೇಳ್ತಿರ್ತಾರೆ, ಯಾರೋ ಹೇಳಿದ್ರು ಮನೆಗೆ ಹೋದ ಪಾಪ ನೋಡಿದ್ರೆ. ಯಜಮಾನರು ಪಾಪ ದೋಸೆ ತಿಂತಾ ಇದ್ರು, ಒಂದು ದೋಸೆ ತಿಂದ್ರು, ಎಣ್ಣೆ ದೋಸೆ ಕೇಳಿದ್ರು, ತರ್ಲಕ್ಕೆಂತ ಒಳಗೋದೆ, ಬರೋದ್ರಲ್ಲೇ ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾರಪ್ಪ. ಕಣ್ಣಾರು ಕೆಳೆದ ವಿಷಯ ಇದು ಒಂದು. ಇನ್ಯಾರೋ ಮೆಜೆಸ್ಟಿಕ್ ಆದ್ರೆ ಕಾರ್ಪೊರೇಷನ್ ಸಿಗ್ನಲ್ ಬಂತಂತೆ, ಕಾರ್ ನಿಲ್ಲಿಸಿದ್ದಾರೆ, ಸಿಗ್ನಲ್ ಕೊಟ್ಟಿದ್ದಾರೆ, ನೋಡಿದ್ರೆ ಸತ್ತೋಗಿದ್ದಾರೆ, ಅಷ್ಟರಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಸಿಗ್ನಲ್ ಬರ್ಬೇಕಾದ್ರೆ ಬದುಕಿದ್ದಾನೆ, ಇನ್ನೊಂದು ಬರೋದ್ರೆ ಸ್ಟಾಫ್ ಸತ್ತೋಗಿದ್ದಾನೆ. ಇವತ್ತಂತೂ ಮನುಷ್ಯ ಹೇಗೆ ಸಾಯ್ತಾನೆ ಗೊತ್ತೇ ಇಲ್ಲ, ಆದ್ರಿಂದಾಗಿನೆ ನಮ್ಮ ಕಾಲಕ್ಕೆ ಅವ್ರ ಕಾಲ ಕಂಪೇರ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರದ್ದು ಶೂರ್ 48 ನಿಮಿಷ, ಶೂರ್ ಆಗಿರೋ 7 ದಿವಸ, ನಮಗೆ ಏನೂ ಶೂರ್ ಇಲ್ಲ, ನೆಕ್ಸ್ಟ್ ಮೊಮೆಂಟ್ ಯಾರಿಗೆ ಅಂತ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ನೇಪಾಳದ ಕಥೆ ನೋಡಿ, ಮಗನೇ ಶೂಟ್ ಮಾಡಬೇಕಾ, ಯಾರು ನಂಬಲಿಕ್ಕಾಗುತ್ತೆ? ಪಟ 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 ಹೊಡೆದಾಕ್ಬಿಟ್ಟ, ಇರುವೆ ಹೊಡೆದ, ತಗಡೆ ಹೊಡೆದ, ಹೊಡೆದಾಕ್ಬಿಟ್ನಲ್ಲ, ಯಾರು ನಂಬಲಿಕ್ಕೆ ಸಾಧ್ಯ ಇತ್ತು ಅದನ್ನ? ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಕಾಲ ಎಷ್ಟೋ ಇದೆ ಅಂತ ಯೋಚನೆ ಮಾಡಕ್ ಹೋಗಬೇಡಿ. ಮತ್ತೇನ್ ಮಾಡಬೇಕು ಅಂದ್ರೆ, ಇವತ್ತಿಂದ ಲಾಸ್ಟ್ 7 ಡೇಸ್ ಅಂತ ತಿಳ್ಕೊಂಡು ಭಾಗವತ ಕೇಳಿಬಿಡಿ ಅಂತ ಹೇಳ್ತಾರೆ. ಲಾಸ್ಟ್ 7 ಡೇಸ್ ಆಫ್ ಅವರ್ ಲೈಫ್ ಭಾಗವತ ಕೇಳಿ ಮಂಗಳ ಮಾಡಿಬಿಡಿ, ಮುಗಿದೋಯ್ತು ಅಲ್ಲಿಗೆ. ನಾ ಬುದ್ಧಿವಂತರು, ಅಕ್ಕ ಸಾಯ್ದೆ ಹೋಗಿಬಿಟ್ರೆ ಮಂಗಳ ವೇಸ್ಟ್ ಆಗುತ್ತಲ್ಲ, ಸಾಯ್ದೆ ಹೋದ್ರೆ ಏನ್ ಮಾಡೋದು, ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಕೇಳಿದ್ರೆ, ಮತ್ತೆ ಸಾಯ್ದೆ ಹೋದ್ರೆ ಮತ್ತೊಂದು ಸಪ್ತಾಹ ಕೇಳಿ. ಸ್ವಾಮಿ ತಲೆ ಕೆಟ್ಟಿದೆಯಾ ನಮಗೆ, ಎಷ್ಟು ಸಪ್ತಾಹ ಕೇಳೋದು ಅಂತ ಕೇಳಿದ್ರೆ, ಸಪ್ತಾಹ ಕೇಳಿಲ್ಲ, ಒಂದ್ಸರ್ತಿ ಕೇಳಿ ಜನ್ಮದಲ್ಲೇ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ತದ್ರ ಸಾಮೃತ ತೃಪ್ತಸ್ಯ ನಾಣ್ಯತ್ರಸ್ಯ ಧೃತಿ ಹಿ ಕ್ವಚಿತ್. ಎಷ್ಟು ಸುಂದರವಾದ ಶ್ಲೋಕ ಭಾಗವತ ಪುರಾಣಕ್ಕೆ, ಒಂದ್ಸರ್ತಿ ಭಾಗವತ ರುಚಿ ಗೊತ್ತಾಗಿಬಿಡ್ಲಿ, ಜನ್ಮದಲ್ಲೇ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೆ ಇದು ಭಾಗವತದ ಹಿರಿಮೆ, ಒಂದ್ಸರ್ತಿ ಗೊತ್ತಾದ್ರೆ ಜನ್ಮದಲ್ಲೇ ಮತ್ತೆ ಭಾಗವತ ಬಿಡೋದಿಲ್ಲ. ಈ ಕಾಫಿರೆ ಬಿಡೋದಿಲ್ಲ ಜನ್ಮದೊಳಗೆ, ಇನ್ನು ಭಾಗವತ ಬಿಡ್ತಾನ? ಕೆಲವರು ಕಾಫಿ ಇಡೋದು, ಎಲ್ಲ ವ್ರತ ಮಾಡ್ತೇವೆ, ಈ ಹಾಲಿನ ವ್ರತ ಮಾಡೋಕ್ಕಾಗೋದಿಲ್ಲ, ಯಾಕೆ ಕಾಫಿ ಪ್ರಾಬ್ಲಮ್ ಆಗುತ್ತೆ ಅಂತ. ಎಷ್ಟು ಸಂಕಟ ಪಾಪ ಅವ್ರಿ, ವ್ರತನೂ ಬಿಡಲಾರ, ಕಾಫಿನೂ ಬಿಡಲಾರ. ಇನ್ನು ಭಾಗವತ ಯಾರು ಬಿಡ್ತಾರ ಯೋಚನೆ ಮಾಡಿ. ನಾಣ್ಯತ್ರಸ್ಯ ಧೃತಿ ಹಿ ಕ್ವಚಿತ್, ಆದ್ದರಿಂದ ಭಾಗವತ ಕೇಳಲೇಬೇಕು. ನಮಗೆ ಈ ಕಥೆ ಕೇಳಿದಾಗ ಇದು ರಾಯರದ ಸನ್ನಿಧಾನ, ರಾಯರು ಹೀಗೇ ಮಾಡಿದವರು. ಮಂತ್ರಾಲಯದಲ್ಲಿ ಕೂತಿದ್ದಾರೆ, ಪಾಠ ಹೇಳ್ತಾ ಇದ್ದಾರೆ, ಒಂದು ಹೂ ಬಿತ್ತು ಮೇಲಿನಿಂದ, ಕಷ್ಟ ಎದ್ದು ನಿಂತರು, ಸ್ವಲ್ಪ ಮಾತಾಡಿದ್ರು ಕೂತು ಬಿಟ್ರು. ಶಿಷ್ಯರು ಕೇಳಿದ್ರು, ಏನು ಸ್ವಾಮಿ ತಮ್ಮಂಥವ್ರು ಎದ್ದು ನಿಂತು ಮಾತಾಡ್ತಾ ಇದ್ದೀರಲ್ಲ, ಏನೋ ಕೇಳಿದಿರಲ್ಲ, ಏನು ಅಂತ ಕೇಳಿದಾಗ ಅವರು ಅಂದ್ರಂತೆ, ಇನ್ನೇನೂ ಇಲ್ಲ, ನಮ್ಮ ಪ್ರಿಯ ಸ್ನೇಹಿತರು ಕೃಷ್ಣದ್ವೈಪಾಯನ ತೀರ್ಥರು ಅಂತ ಒಬ್ಬ ಸ್ವಾಮಿಗಳು ಇವತ್ತು ವೈಕುಂಠ ಯಾತ್ರೆ ಮಾಡಿದರು. ಅವ್ರು ಹೋಗ್ತಾ ನಾವಿಬ್ರು ತುಂಬಾ ಸ್ನೇಹ ನಮಗೆ, ನಮ್ಮನ್ನು ಮಾತಾಡಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಎನ್ ರೂಟ್ ಮಂತ್ರಾಲಯ ಹೋದ್ರಂತವ್ರು. ಹೋಗ್ಬೇಕಾದ್ರೆ ಅಲ್ಲಿ ಕೃಷ್ಣಾತೀರದಲ್ಲಿ ಹೋದ್ರು, ತುಂಬಾ ಹತ್ತಿರ, ಅಲ್ಲಿ ಒಂದು 25 ಮೈಲ್ ಅಷ್ಟೇನೆ, ಇಲ್ಲಿಂದ ಹೋದ್ರು ಅಂತ ಹೇಳ್ತಾರೆ. ಸರಿ, ನೀವೇನ್ ಮಾಡಿದಿರಿ ಅಂತ ಕೇಳಿ, ನಾವೇನು ಮಾತಾಡ್ಕೊಂಡ್ವಿ ಅಂತ ಹೇಳ್ತಾರೆ. ಏನ್ ಮಾತಾಡ್ಕೊಂಡ್ರಿ ಅಂದ್ರೆ, ನಾವು ಕೇಳಿದ್ವಿ ನೀವೇನೋ ಹೊರಟು ಬಿಟ್ರಿ, ನಾವ್ ಯಾವಾಗ ಹೋಗ್ಬೇಕು ಅಂತ ಕೇಳಿದ್ವಿ ಅಂತ ಕೇಳ್ತಾರೆ. ಇಷ್ಟಕ್ಕೆ ಸ್ವಾಮಿ ಏನ್ ಉತ್ತರ ಕೊಟ್ರು ಅಂದ್ರೆ, 2 ತಿಂಗಳು 2 ದಿವಸ ಅಂತ ಹೇಳಿದ್ರಂತ. ಎಲ್ಲ 2 2 3 ಸತ್ 2 2 ತೋರಿಸಿದ್ರಂತ. 2 ವರ್ಷ 2 ತಿಂಗಳು 2 ದಿವಸ ಅಂತ ಹೇಳಿದ್ರು. ಮುಂದೆ ಹಾಗೆ ಆಯ್ತು. ಅಂದ್ರೆ ರಾಘವೇಂದ್ರ ಸ್ವಾಮಿ ಕಲಿಯುಗದ ಖಟ್ವಾಂಗರಾದ ರಾಘವೇಂದ್ರ ಸ್ವಾಮಿಗಳು ನಮಗೆ ತೋರಿಸಿದ್ದಾರೆ. ರಾಯರಿಗೆ ಗೊತ್ತಿಲ್ಲ ಇದೆಲ್ಲ ಕೂಡ, ಕಿಟ್ಟ ದ್ವೈಪಾಯನ ತೀರ್ಥನ ಕೇಳಬೇಕಾಗಿರ್ಲಿಲ್ಲ, ಯಾತಕ್ಕೆ ಹೀಗೆ ಮಾಡಿದ್ರು ಅಂದ್ರೆ ನಮಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದ. ಇಲ್ಲಿಂದ ಬಂದೆ ಮುಂದೆ ಅತ್ತ ಪಯಣ, ಇಲ್ಲಿ ನಿನಗೆ ಎಷ್ಟು ದಿನ ವಾಲಸ್ಯ ಮರುಳೆ, ನಮ್ಮ ಸಾವಿನ ಬಗ್ಗೆ ಸದಾ ಎಚ್ಚರಿ. ರಿಟೈರ್ಮೆಂಟ್ ಸರ್ವಿಸ್ ಇದ್ದವ್ರು ರಿಟೈರ್ಮೆಂಟ್ ಲೆಕ್ಕ ಹಾಕ್ತಿರ್ತಾನೆ, ಎಷ್ಟು ವರ್ಷ ಸರ್ವಿಸ್ ಬಿಡ್ತು, ಇನ್ನು 8 ತಿಂಗಳು 6 ತಿಂಗಳು 4 ವರ್ಷ ಅಷ್ಟರಲ್ಲೇ ಎಲ್ಲ ಮಾಡಿಬಿಡೋಣ, ಅಷ್ಟರಲ್ಲೇ ಲೂಟಿ ಹೊಡೆದ್ಬೇಡ ಅಂತ ಪ್ಲಾನ್ ಮಾಡ್ತಿರ್ತಾನೆ ಪಾಪ. ಅವರೆಲ್ಲ ರಿಟೈರ್ ಆಗಿರೋದು ಲೂಟಿ ಹೊಡಕ್ಕೆ ಪ್ರಯತ್ನ ಪಟ್ಟರೆ ಇವರೆಲ್ಲ ಪುಣ್ಯದ ಲೂಟಿ ಹೊಡಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಮ್ಯಾಕ್ಸಿಮಮ್ ಪುಣ್ಯ ಬರುತ್ತೆ ಅಷ್ಟು ಮಾಡಿಬಿಡೋದು ಅಷ್ಟರೊಳಗೆ. ಅದಕ್ಕೋಸ್ಕರವಾಗಿ ರಾಯರು ತೋರಿಸಿದ ಕಥೆ. ರಾಯರು ಎಷ್ಟೋ ಪವಾಡ ಕೇಳ್ತೇವೆ, ಎಂಥ ಪವಾಡ ಗೊತ್ತಾಯಿತು, ಒಂದು ನಮ್ಮ ಜೀವನಕ್ಕೆ ಹೊಸ ತಿರುವನ್ನು ಕೊಡ್ತಕ್ಕಂಥ ಪಾಠವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅದು ಯೋಚನೆ ಮಾಡಿದವರಿಗೆ ರಾಯರು ಎಷ್ಟು ದೊಡ್ಡ ಗುರುಗಳು ಅಂತ ಜ್ಞಾನ ಬರುತ್ತ. ನಿಜವಾಗಲೂ ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನ ಮಾತಿಗೆ ಸಾಕ್ಷಿ. ಪರೀಕ್ಷಿತ ರಾಜ, ಯೋಚನೆ ಮಾಡಬೇಡ, ನೀನು ಅಂತ್ಯಕಾಲ ಬಂದಾಗ ಏನ್ ಮಾಡಬೇಕು ಗೊತ್ತಾ? ಗೃಹಾತ್ ಪ್ರವ್ರಜಿತೋ ಧೀರ ಅಂತ್ಯಕಾಲ ಉಪಸ್ಥಿತೆ ಪುಣ್ಯತೀರ್ಥ ಜಲಾಪ್ಲುತ. ಮನೆ ಬಿಟ್ಟು ಹೋಗ್ಬೇಕಂತೆ ಅಂತ್ಯಕಾಲಕ್ಕೆ, ಪುಣ್ಯತೀರ್ಥಕ್ಕೆ ಹೋಗಬೇಕಂತೆ, ಸ್ನಾನ ಮಾಡಬೇಕಂತೆ, ಧ್ಯಾನ ಮಾಡ್ತಾ ಕೂತು ಬಿಡಬೇಕಂತೆ. ಇವತ್ತು ಕೂತು ಸಾಯರು ಎಲ್ಲಿ ಸಿಗ್ತಾರೆ? ಮಲಗಿ ಒದ್ದಾಡಿ ಒದ್ದಾಡಿ ಸಾಯ ಕಾಲ ಇದು, ಅಂತ ಕುತ್ಕೊಂಡು ಸಾಯ್ಬೇಕಂತೆ. ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟು ಕುತ್ಕೋಬೇಕಂತೆ. ಜಿತಾಸನ ಜಿತಶ್ವಾಸ ಜಿತಾತ್ಮ ಮನೋನಿಗ್ರಹ ಮಾಡಿ ಒಳ್ಳೆ ಆಸನ ಪದ್ಮಾಸನಾದಿ ಆಸನ ಕುತ್ಕೊಂಡು ಬಿಟ್ಟು ದೇವ್ರ ಧ್ಯಾನ ಮಾಡ್ತಾ ಕೊಡಬೇಕಂತೆ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ್ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಎಕ್ಸಾಮ್ ಅಂದ್ರೆ ಮರಲಕ್ಕಾಗತ್ತಾ? ಕೂತಾನೆ ಬರೀಬೇಕು. ಅಂತ್ಯಕಾಲ ಅಂದ್ರೆ ಎಕ್ಸಾಮಿನೇಷನ್ ಹಾಲಿದ್ದಾಗ ಲೆಕ್ಕ. ಕುತ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಕೊಡ್ಬೇಕು, ಓಂ 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 ಅಂತ ಕೊಡ್ಬೇಕಂತೆ. ಆ ರೀತಿ ಯಾರು ಕೂಡ್ತಾರೆ, ವಿರಾಟ್ ರೂಪ ಚಿಂತನೆ ಮಾಡಬೇಕಂತೆ. ಪಾತಾಲ ಬೇತಸ್ಯ ಹಿ ಪಾದಮೂಲಂ ಇತ್ಯಾದಿಯಾಗಿ ಭಗವಂತನ ಆಪಾದಮೌಲಿ ಪರ್ಯಂತ ಪ್ರದೇಶದೊಳಗೆ ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗೆ 14 ಲೋಕಗಳು ಕೂಡ ಆಶ್ರಯವನ್ನು ಪಡೆದೇವೆ ಅಂತ ಚಿಂತನೆ ಮಾಡಬೇಕಂತೆ. ಅದಕ್ಕೇನೆ ವಿರಾಟ್ ರೂಪ ಚಿಂತನೆ ಹೆಸರು. ಇಂದ್ರಾದಿ ದೇವತೆಗಳೆಲ್ಲ ಪರಮಾತ್ಮನ ಅವಯವಗಳಲ್ಲಿ ಆಶ್ರಯ ಪಡೆದಿದ್ದಾರೆ, ಚಿಂತನೆ ಮಾಡಬೇಕಂತೆ. ಬ್ರಹ್ಮಾಂಡದ ವರ್ಣಗಳು ಆಶ್ರಯ ಪಡೆದೇವೆ ಚಿಂತನೆ ಮಾಡಬೇಕಂತೆ. ಇಂಥ ಚಿಂತನೆ ಮಾಡಿಕೊಂಡು ದೇಹ ಬಿಡ್ತಾರಲ್ಲ, ಅವನು ನಚ ಪುನರಾವರ್ತತೆ ಮತ್ತೆ ಹುಟ್ಟಿ ಬರೋದಿಲ್ಲ, ಅವನು ಮೋಕ್ಷಕ್ಕೆ ಹೋಗ್ತಾನಾದ್ರಿಂದ ಆ ರೀತಿ ಬದುಕಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ಕೇಳ್ತಾನೆ ಸ್ವಾಮಿ, ಅದೆಲ್ಲ ಸರಿನೇ, ಅಂತ್ಯಕಾಲಕ್ಕೆ ಈ ರೀತಿ ಪ್ರಾಣ ಬಿಡಬೇಕು ಅಂತ ಹೇಳಿದ್ದೀರಿ, ಆದರೆ ಅಂತ್ಯಕಾಲದ ಧ್ಯಾನ ಮಾಡಿ ಪ್ರಾಣ ಬಿಡೋಣ. ವಿಷ್ಣುವಿನ ಧ್ಯಾನ ಯಾತಕ್ಕೆ ಮಾಡಬೇಕು? ನಾವೀಗ ನಾರಾಯಣ ಧ್ಯಾನ ಯಾತಕ್ಕೆ ಮಾಡಬೇಕು? ಇಷ್ಟದೈವದ ಧ್ಯಾನ ಮಾಡಿಬಿಟ್ರೆ ಹೇಗೂ, ಗಣೇಶನ ಹಬ್ಬ ಬಂತು, ಗಣೇಶನ ಧ್ಯಾನ ಮಾಡಿಕೊಂಡು ವೈಕುಂಠ ದೇಹಕ್ಕೆ ಬಿಟ್ಟು ಬಿಟ್ರೆ, ಸ್ಕಂದನ ಧ್ಯಾನ ಮಾಡಿಕೊಂಡು ಹೊರಟು ಬಿಟ್ರೆ, ಪಾರ್ವತಿ ಧ್ಯಾನ ಮಾಡಿದರೆ, ಶಿವನ ಧ್ಯಾನ ಮಾಡಿದರೆ, ಅದಕ್ಕೆ ಹೇಳುತ್ತೆ ಇಷ್ಟು ಪುಣ್ಯ. ದೇವ ಧ್ಯಾನ ಮಾಡಿ ಸಾಯ ಮಹಾಪಾಪಗಳಿರ್ತಾರೆ ಬಾಬಾಗಳಂತವು, ಪ್ರಯೋಜನ ಇಲ್ಲ. ಮತ್ತೆ ಎಂತ ಯಾವ ರೀತಿ ವಿಷ್ಣುವಿನ ಧ್ಯಾನ ಯಾತಕ್ಕೆ ಮಾಡಬೇಕು? ಎಷ್ಟು ಒಳ್ಳೆಯ ಪ್ರಶ್ನೆ ಇದು. ಉತ್ತರ ಕೊಡ್ತಾರೆ, ಹೌದು ಪರಿಶ್ರೀ ರಾಜ, ಒಳ್ಳೆ ಪ್ರಶ್ನೆ ಕೇಳಿದ್ದಿ. ನೋಡು, ಭಗವಂತ ಒಬ್ಬೊಬ್ಬ ದೇವತೆಗೆ ಒಂದೊಂದು ಅನುಗ್ರಹ ಮಾಡೋ ಅವಕಾಶ ಕೊಟ್ಟಿದ್ದಾನೆ. ಅವ್ರು ಹೇಳ್ತಾರೆ, ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ಯಾರಿಗೆ ಬ್ರಹ್ಮವರ್ಚಸ್ಸು ಬೇಕು ಅಂತಿದೆ ಅವರು ಬೃಹಸ್ಪತ್ಯಾಚಾರ ಆರಾಧನೆ ಮಾಡಬೇಕಂತೆ, ವರ್ಚಸ್ವಿ ಆಗ್ತಾನೆ. ರೂಪಾಭಿಕಾಮ ಗಂಧರ್ವಾನ್, ಯಾರಿಗೆ ಒಳ್ಳೆ ಸ್ವರೂಪ ಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಅದ್ ಮೇಕಪ್ ಗೀಪ ಮಾಡ್ಕೊಳ್ಳೋಕೆ ಹೋಗಬೇಡ, ಗಂಧರ್ವರ ಆರಾಧನೆ ಮಾಡಿ ಒಳ್ಳೆ ರೂಪ ಬರುತ್ತೆ ಅಂತ ಹೇಳ್ತಾರೆ. ಸ್ತ್ರೀಕಾಮ ಅಪ್ಸರ ಉರ್ವಸಿಂ, ಯಾರಿಗೆ ಸುಂದರ ಸ್ತ್ರೀ ಬೇಕು ಅಂತ ಅಪೇಕ್ಷೆ ಇದೆ ಅವಳು ಉರ್ವಸಿ ಆರಾಧನೆ ಮಾಡಿದವರಿಗೆ ಬಯಕೆ ಈಡೇರುತ್ತಂತೆ. ಕೋಶಕಾಮ ಪ್ರಚೇತಸಂ, ಯಾರು ಮನೆಯಲ್ಲಿ ಕೋಶ ತುಂಬಿರಬೇಕು ಅಂತ ಇಷ್ಟಪಡ್ತಾರೆ ಅವ್ರು ವರ್ಣನ ಆರಾಧನೆ ಮಾಡಿ ಕೋಶ ತುಂಬಿರುತ್ತೆ ಅಂತ ಹೇಳಿದ್ದಾರೆ. ಪ್ರಜಾಕಾಮ ಮನೂನ್ ದೇವಾನ್, ಯಾರಿಗೆ ಸತ್ಪ್ರಜೆಗಳು ಬೇಕು ಅಂತ ಅಪೇಕ್ಷೆ ಇದೆಯೋ ಸ್ವಯಂಭುವಾದಿ ಮನುಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ತಂತುಂ ತನ್ವನ್ ಪಿತೃನ್ಯಜೇತ್, ವಂಶ ಬೆಳಿಬೇಕು, ಮಕ್ಕಳಾಗ್ತಾನೆ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವರು ಪಿತೃಗಳ ಆರಾಧನೆ ಮಾಡಬೇಕಂತ. ತುಂಬ ಜನ ಗೊತ್ತಿಲ್ಲ ಇದು ಒಂದು. ಪಿತೃಗಳ ಆರಾಧನೆ ಯಾರು ತಪ್ಪದೆ ಸಾಧ್ಯ ಪಕ್ಷಗಳನ್ನು ಮಾಡ್ತಾರೆ, ಪ್ರತಿನಿತ್ಯ ತರ್ಪಣವನ್ನು ಕೊಡ್ತಾರೆ, ಅವ್ರ ವಂಶ ನಿಲ್ಲೋದಿಲ್ಲ, ಸಂತಾನ ವೃದ್ಧಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಯಾರು ಪಿತೃಕಾರ್ಯವನ್ನು ಕೈಬಿಟ್ಟು ಬಿಡ್ತಾರೋ ಅವ್ರ ಸಂತಾನ ವಿಚ್ಛೇದವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು 100 to 99 ಪಾಲಿದರೆ ಪಿತೃಕಾರ್ಯ ಬಿಟ್ಟು ಆಗಿಬಿಟ್ಟಿದೆ ಆಗ್ಲೇ. ಪಿತೃಗಳನ್ನೇ ಬಿಟ್ಟಿರ್ತಾರೆ ಪಾಪ, ಪಿತೃಕಾರ್ಯ ಬಿಡೋದೇನು ದೊಡ್ಡದು. ಮಾತಾ ಪಿತೃಗಳನ್ನ ತ್ಯಾಗ ಮಾಡಿಬಿಟ್ಟಿರ್ತಾರೆ, ಸತ್ಮೇಲೆ ಅದನ್ನು ತ್ಯಾಗ ಮಾಡಿಬಿಡ್ತಾರೆ, ಅವ್ರ ವಂಶ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ಭಾಗವತದ ಸಂದೇಶ ಎಷ್ಟು ದೊಡ್ಡ ಸಂದೇಶ ಇದು. ಮಕ್ಕಳಾಗದೇ ಇದ್ದವರು ಮೊದಲೇ ಕೆಲಸ ಮಾಡಿಬಿಟ್ರೆ ಸೆಟ್ರೇಟ್ ಆಗಿಬಿಡುತ್ತೆ ಅಂತ. ತಂತುಂ ತನ್ವನ್ ಪಿತೃ ಉನ್ಯಜೆ. ಪಿತೃಕಾರ್ಯ ಸಾಮಾನ್ಯ ರೀತಿಯಲ್ಲಿ ಮಾಡಬಾರದಂತೆ, ವೈಭವದಿಂದ ಮಾಡಬೇಕದನ್ನ. ಎಂಥ ತತ್ಕೋತ ಮಾಡ್ತಾರೆ ಪಿತೃಕಾರ್ಯ ಮಾಡೋರು ಕೂಡ. ಅವನು ಹೇಗಿರ್ತಾನೆ ಅಂತ ಕೇಳಿದರೆ ಡಲ್ಲಾ ಕಾಣ್ತಾರೆ, ಯಾಕಂದ್ರೆ ನಾಳೆ ನಮ್ಮ ಅಪ್ಪಂದು ಅಂತ ಹೇಳ್ತಾರೆ. ಅವ್ರ ಅಪ್ಪಂದೋ ಇವಂದೋ ಗೊತ್ತಾಗೋದಿಲ್ಲ, ಅಷ್ಟು ಡಲ್ ಆಗಿಬಿಟ್ಟಿರ್ತಾರಪ್ಪ. ಪಿತೃಕಾರ್ಯ ಅಂದ್ರೆ ಅಷ್ಟಾಗಿ ದುಃಖ ಪಡ್ತೀರಿ ಅಂತ ಕೇಳ್ತಾರೆ. ಸಂತೋಷ ಪಡಬೇಕಾದ ಕೆಲಸ, ಯಾಕೆ ಅವರು ಜನ್ಮ ಕೊಟ್ಟಿದ್ದಾರೆ ನಮಗೆ, ಅವರಿಂದ ನಾವು ಬದುಕಿದ್ದೇವೆ, ಅವರಿಂದ ಸಾಧನೆ ಮಾಡ್ತಾ ಇದ್ದೇವೆ. ಈ ಚಿಂತನೆ ಮಾಡಿದರೆ ತಂದೆ ತಾಯಿ ಬಗ್ಗೆ ಎಷ್ಟು ಗೌರವ ತೋರಿಸ್ಬೇಕು ಗೊತ್ತೇನು. ನಮ್ಮ ಜನ ಗೊತ್ತೇ ಇಲ್ಲ ಅದೆಲ್ಲ ಕೂಡ ಗೊತ್ತಿರ. ಕಾಲ ಇಷ್ಟೇ, ಹುಟ್ಟು ಓದು ಸಂಪಾದನೆ ಮಾಡು ತಿನ್ನು ಸಾಯಿ ಅಷ್ಟೇ. ಆದರ್ಶಗಳೇ ಇಲ್ಲ, ವ್ಯಾಲ್ಯೂಸೇ ಇಲ್ಲ ಲೈಫಿಗೆ, ಮೌಲ್ಯಗಳೇ ಇಲ್ಲ. ಹಾಗೆ ಬದುಕ್ತಾ ಧನ ಬದುಕ್ತಾ ಬದುಕ್ತಾನೆ ಮನುಷ್ಯ. ಹಾಗೆಲ್ಲ ಮಾಡಬಾರದು. ಪಿತೃಗಳ ಆರಾಧನೆ ತುಂಬಾ ದೊಡ್ಡ ಕಾರ್ಯ. ಹರಿವಂಶ ಕೇಳಿದವರಿಗೆ ಪಿತೃಗಳ ಆರಾಧನೆ ಅಂತ ಹೇಳಿದರೆ ರೋಮಾಂಚನ ಆಗಬೇಕು, ಅಷ್ಟು ಭಕ್ತಿ ಹೇಳುತ್ತಾರೆ. ಮನುಷ್ಯನ ಜೀವನದಲ್ಲಿ ಸಂಪತ್ತು ಸಂತಾನ ಎಲ್ಲ ತುಂಬಿರಬೇಕು ಅಂತಿದ್ರೆ ಪಿತೃಗಳ ಆರಾಧನೆಯನ್ನ ಅನುಸಂಧಾನ ಪೂರ್ವಕ ಮಾಡಿ ಅಂತ ಹೇಳುತ್ತಾರೆ. ಎಷ್ಟು ಸಾಧ್ಯಪಕ್ಷ ಬೇಕಾಶ್ಚಾರ ಮಾಡ್ತಾರೆ, ಇನ್ನೂ ಕೆಲವರು ಇದ್ದಾರೆ ಸಾಧ್ಯಪಕ್ಷ ಮಾಡ್ತಾರೆ. ಭಾರತೀಯರೋ ಮುಖ್ಯ ಪ್ರಾಣಾಂತರ್ಗತ ಅಂತ ವಿಷಯನೇ ಗೊತ್ತಿಲ್ಲ ಅವರಿಗೆ. ಸಾಧ್ಯ ಮಾಡಿದ್ದಲ್ಲ ವ್ಯರ್ಥ, ಅವರು ಏನು ಉಪಯೋಗ ಇಲ್ಲ. ಮಾಡೋ ಬಿಟ್ಟವರು ಕೆಲವರು, ತಪ್ಪು ಮಾಡೋರು ಕೆಲವರು, ಇನ್ನೇನು ಒಳ್ಳೇದಾಗುತ್ತೆ? ಸರಿಯಾಗಿ ಮಾಡತಕ್ಕಂಥ ಭಾವನೆ ಬಂದರೆ ಸಾರ್ಥಕವಾಗುತ್ತೆ, ಅದನ್ನು ಮಾಡಬೇಕು ಅಂತ ಹೇಳುತ್ತಾರೆ. ಮುಂದುವರಿಸಿ ತುಂಬಾ ಹೇಳ್ತಾರೆ ಅದರೊಳಗೆ. ಶ್ರೀಕಾಮ ದೈವೀ ಮಾಯಾಂತು ಶ್ರೀಕಾಮ, ಅಪಾರ ಸಂಪತ್ತು ಬೇಕು ಅಂತಿದ್ರೆ ದೈವೀ ಮಾಯೆಯನ್ನು ಪೂಜೆ ಮಾಡಿ ಅಂತ ಹೇಳುತ್ತಾರೆ. ದೈವಿ ಮಹಾಲಕ್ಷ್ಮಿ ಅಂತ ಅರ್ಥ, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ. ಮುಂದುವರಿಸಿ ಹೇಳುತ್ತಾರೆ, ಆಧಿಪತ್ಯ ಕಾಮ ಸರ್ವೇಶಾಂ ಯಜೇತ ಪರಮೇಷ್ಠಿನಂ. ಮೂರು ಲೋಕಕ್ಕೆ ಚಕ್ರವರ್ತಿ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ಬ್ರಹ್ಮದೇವರ ಪೂಜೆ ಮಾಡಿ ಅಂತ ಹೇಳುತ್ತಾರೆ. ಈ ಗುಟ್ಟು ಗೊತ್ತಿದ್ದಕ್ಕೇನೆ ಹಿರಣ್ಯಕಶಿಪು ಅವರೆಲ್ಲ ಕೂಡ ಬ್ರಹ್ಮದೇವ ಪೂಜೆ ಮಾಡಿ ಅಷ್ಟು ಮೆರೆದಿದ್ದವರೆಲ್ಲ ಕೂಡ. ಎಲ್ಲೋ ಭಾಗವತ ಕೇಳಿರ್ತಾರೆ, ಯಾವುದೋ ಕಲ್ಪದ ಭಾಗವತ ಅಂತ ಬುದ್ಧಿ ಬಂದಿರುತ್ತವೆ. ಇನ್ನು ಹೇಳುತ್ತಾರೆ, ಆರೋಗ್ಯ ಬೇಕು ಅಂತಿದ್ರೆ ಸೂರ್ಯನ ಆರಾಧನೆ ಮಾಡಿ ಅಂತ ಹೇಳುತ್ತಾರೆ. ಆರೋಗ್ಯ ಬೇಕು ಅಂದ್ರೆ ಸೂರ್ಯನ ಆರಾಧನೆ ಮಾಡಬೇಕು. ವಿಘ್ನ ನಿವಾರಣೆ ಗಣೇಶನ ಆರಾಧನೆ, ಬೇರೆ ಕಡೆ ಹೇಳ್ತಾರೆ, ಬೇರೆ ಪುರಾಣಗಳನ್ನೆಲ್ಲ ಕೂಡ. ಗಣೇಶನ ಆರಾಧನೆ ಮಾಡಿ, ವೈರಾಗ್ಯ ಬೇಕು ಅಂತಿದ್ರೆ ರುದ್ರದೇವರ ಆರಾಧನೆ ಮಾಡಿ. ಹೀಗೆಲ್ಲ ಹೇಳ್ತಾ ಹೇಳ್ತಾ, ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥ ಉಮಾಂ ಸತೀಂ. ಸದ್ವಿದ್ಯೆ ಬೇಕು ಅಂತ ಅಪೇಕ್ಷೆ ಇದ್ರೆ ರುದ್ರದೇವರ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ರುದ್ರದೇವರ ಸ್ಥಾನ ವೈಷ್ಣವ ಸಾಹಿತ್ಯದಲ್ಲಿ ತುಂಬಾ ದೊಡ್ಡ ಸ್ಥಾನ. ಅವರು ಸರ್ವೋತ್ತಮರು ಅಂತ ಪೂಜೆ ಮಾಡೋದಿಲ್ಲ, ಮನೋನಿಯಾಮಕರು ಅಂತ ಪೂಜೆ ಮಾಡ್ತಾರೆ. ಯಾರು ರುದ್ರದೇವರ ಆರಾಧನೆ ಮಾಡ್ತಾರೋ ಒಳ್ಳೆ ಒಳ್ಳೆ ವಿದ್ಯೆ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಗೊತ್ತೇನು? ರುದ್ರದೇವರು ಮನೋನಿಯಾಮಕರು, ವಿದ್ಯಾಭ್ಯಾಸಕ್ಕೆ ಮನಸ್ಸು ಸರಿ ಇರಬೇಕು. ರುದ್ರದೇವ ಆರಾಧನೆ ಮಾಡಿ ಮನಸ್ಸು ಸರಿ ಇರುತ್ತಲ್ಲ, ಒಳ್ಳೆ ವಿದ್ಯಾವಂತನಾಗ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ, ಅದಕ್ಕೆ ಪ್ರಾರ್ಥನೆ ಮಾಡೋದು. ಇನ್ನು ಮುಂದೆ ದಾಂಪತ್ಯಾರ್ಥ ಉಮಾಂ ಸತೀಂ. ತಮಾಷೆಯನ್ನು ಗೊತ್ತಾ ಇಲ್ಲಿ, ವಿದ್ಯಾ ಬೇಕಾದವನು ರುದ್ರದೇವರ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತಾವೇ ರುದ್ರದೇವರು ಶಿಖಾಚಾರ್ಯರು, ಅವರೇ ಕೂತಿದ್ದಾರೆ ಪಾಪ. ಪರೀಕ್ಷಿತ್ ರಾಜ ಕೈ ಮುಕ್ಕೊಂಡು ಕೇಳ್ತಾ ಇದ್ದಾನೆ, ಅದಕ್ಕೆ ಭಾಗವತದಂತ ವಿದ್ಯೆ ಬರ್ತಾ ಇದೆ ಆತ. ಅಂದ್ರೆ ಯಾರ ಮುಂದೆ ಕೂತಿದ್ದಾರೆ ಅವರೇ ರುದ್ರದೇವರು ಅಂತ ಅರ್ಥ ಮಾಡಿಕೊಂಡಾಗ ಎಷ್ಟು ಭಾಗ್ಯಶಾಲಿ ಆತ. ಆ ರುದ್ರದೇವರು ಕೊಟ್ಟಂತಹ ಭಾಗವತ ಪುರಾಣ ಅದಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇವತ್ತು ಒಂದು ಗುಟ್ಟು ಹೇಳ್ತಾ ಇದ್ದಾರೆ, ಭಾಗವತ ಪುರಾಣವನ್ನ ಶುಕಾಚಾರ ಮೂಲಕ ಯಾವ ಪ್ರವರ್ತನೆ ಮಾಡಿಸಿದ್ರು ಅಂದ್ರೆ, ವಿದ್ಯೆ ಬರಬೇಕಾದ್ರೆ ರುದ್ರದೇವರಿಂದ ಬರಬೇಕು, ರುದ್ರದೇವರ ಅವತಾರ ಶುಕಾಚಾರ್ಯರು, ಅದಕ್ಕೆ ಭಾಗವತ ಅವ್ರ ಮೂಲಕನೇ ಬಂತು ಅಂತ ಅರ್ಥ. ಬರೀ ರುದ್ರದೇವರಾದ್ರೆ ಪಾಶುಪತಾಗಮ ಹೇಳ್ಬಿಡ್ತಾರೆ, ಆಮೇಲೆ ಬಿಡೋದಿಲ್ಲ. ಅದು ವಾಯುದೇವರೊಳಗೆ ಕೂತ್ ಬಿಟ್ಟಿದ್ದಾರೆ, ಬಂದ್ಬಿಟ್ಟು ವಾಯುದೇವರೊಳಗೆ ಕೂತು ಉಪದೇಶ ಮಾಡ್ತಾ ಇದ್ದಾರೆ. ಈ ಗುಟ್ಟು ಗೊತ್ತಾದ್ರೆ ವಿದ್ಯಾ ಕಾಮಸ್ತು ಗಿರೀಶಂ ದಾಂಪತ್ಯಾರ್ಥ ಉಮಾಂ ಸತೀಂ. ದಾಂಪತ್ಯ ಚೆನ್ನಾಗಿರಬೇಕು ಅಂತಿದ್ರೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂತಿದ್ರೆ ಗೌರಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಹೆಚ್ಚತ್ತು ಹೇಳಿದ್ದೆ ಇವತ್ತು, ಗೌರಿ ಪೂಜೆ ತಾನೇ ಇವತ್ತಿನ ದಿವಸ, ಅದು ಬರಲಿ ಅಂತ ಸ್ವಲ್ಪ ಹೆಚ್ಚತ್ತು ಹೇಳಬೇಕಾಯ್ತು. ಗೌರಿ ಪೂಜೆ ಎಲ್ಲಿ ಮಾಡಬೇಕು, ಯಾರು ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಅಂತ ಕೇಳಿದ್ರೆ ಭಾಗವತ ಪುರಾಣ ಹೇಳಿದೆ ಅಂತ ಹೇಳಿದ್ದಾರೆ. ಗೌರಿ ಪೂಜೆಯನ್ನು ದಾಂಪತ್ಯಕ್ಕೋಸ್ಕರ ಮಾಡಬೇಕು. ಸುದೀರ್ಘ ಸಾಂಪತ್ಯ, 25 ವರ್ಷ ಆಯಿತು ಮದುವೆಯಾಗಿ, 50 ವರ್ಷ ಆಯಿತು ಅಂತ ಹೇಳ್ತಾ ಇರ್ತಾರೆ ಪಾಪ. ಇದು ನಮ್ಮಲ್ಲಿ ಮಾತ್ರ ಸಾಧ್ಯ, ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದೊಳಗೆ ಗೌರಿ ಪೂಜೆ ಮಾಡೋ ಪದ್ಧತಿ ಇದೆಯಲ್ಲ, ಅದಕ್ಕೆ ಇವೆಲ್ಲ ಬೇರೆ ದೇಶದೊಳಗೆ ಮದುವೆ ಡೈವರ್ಸ್ ಅಷ್ಟೇ, ನಮ್ಮಲ್ಲಿ ಪದ್ಧತಿ ಇಲ್ಲ. ಅಲ್ಲಿ ಗೌರಿ ಪೂಜೆ ಮಾಡೋದಿಲ್ಲ ಆದ್ರೆ ಡೈವರ್ಸ್ ಆಗ್ತಾನೆ ಇರುತ್ತೆ ಪಾಪ ಅವರು. ಇಲ್ಲಿ ಗೌರಿ ಪೂಜೆ ಮಾಡ್ತಾರಾದ್ರಿಂದ ಡೈವರ್ಸ್ ಚಾನ್ಸಸ್ ಇಲ್ಲ. ಇತ್ತೀಚೆಗೆ ಶುರುವಾಗಿದೆ ಮೆಲ್ಲಗೆ ಗೌರಿ ಪೂಜೆ ಬಿಡ್ತಾ ಇದ್ದಾರಲ್ಲ, ಅದಕ್ಕೆ ಇಲ್ಲೂ ಡೈವರ್ಸ್ ಎಲ್ಲ ಶುರುವಾಗ್ತಾ ಇದೆ ನಿಧಾನವಾಗಿ. ಅವ್ರು ಹೆಚ್ಚಿನ ಹೆಮ್ಮೆಯಿಂದ ಹಾಕೋತಾರೆ, ಎರಡನೇ ಗಂಡ ಮೂರನೇ ಗಂಡ ಅಂತೇಳಿ ಧೈರ್ಯವೇ ಬರ್ಕೋದು. ಸೆಕೆಂಡ್ ಮ್ಯಾರೇಜ್, ಇನ್ವಿಟೇಷನ್ ಫಾರ್ ಸೆಕೆಂಡ್ ಮ್ಯಾರೇಜ್, ಇನ್ವಿಟೇಷನ್ ಫಾರ್ ಥರ್ಡ್ ಮ್ಯಾರೇಜ್. ಅವ್ರು ಹೆಮ್ಮೆ ಇದ್ದಾಗ ಅವರಿಗೆಲ್ಲ, ನಮ್ಮಲ್ಲಿ ಅದೊಂದು ಅಧಃಪತನದ ದಾರಿ ಅದು. ಯಾತಕ್ಕೆ ಹಾಗಾಗ್ತಾ ಇದೆ ಅಂತ ಕೇಳಿದರೆ, ಗೌರಿ ಪೂಜೆ ಮಾಡಿದವರಿಗೆ ದಾಂಪತ್ಯ ಸರಿಯಾಗಿರುತ್ತೆ, ಜೀವನ ಪೂರ್ತಿ ಸುಖವಾಗಿರ್ತಾರಾದ್ದರಿಂದ, ಸುಖವಾಗಿ ಇರ್ತಾರೆ, ಅನ್ಯೋನ್ಯವಾಗಿರ್ತಾರೆ, ದೇವರು ಪೂಜೆ ಆರಾಧನೆ ಮಾಡ ಬದುಕ್ತಾರೆ. ಇದು ಭಾರಿ ದೊಡ್ಡದು. ಇದು ಒಂದು ಧರ್ಮಪತ್ನಿಯಾಗಿರಬೇಕು, ಇವರು ಧರ್ಮ ಆರಾಧನೆ ಮಾಡ್ತಕ್ಕಂಥ ಗಂಡನಾಗಬೇಕು ಅಂತಿದ್ರೆ ಗೌರಿ ಪೂಜೆ ಮಾಡಬೇಕು ಅಂತ ಅರ್ಥ. ಗಂಡಸರು ಗೌರಿ ಪೂಜೆ ಮಾಡೋಕೆ ಅನೇಕರಿಗೆ ಗೊತ್ತಿಲ್ಲ. ಇವತ್ತೊಂದು ದಿವಸ ಗೌರಿ ಪೂಜೆ ಮಾಡೋದಲ್ಲ ಗಂಡಸರು. ಪ್ರತಿನಿತ್ಯ ಪೀಠ ಪೂಜೆಯ ಕಾಲಕ್ಕೆ, ಆವರಣ ಪೂಜೆ ಕಾಲಕ್ಕೆ, ದೇವ್ರ ಪೂಜೆಯಲ್ಲೇ ಎಲ್ಲ ಪೂಜೆಗಳನ್ನು ಆಚಾರ ಹಿಡಿತಾರೆ ತಂತ್ರಸಾರದೊಳಗೆ. ಅದೆಲ್ಲ ಗೊತ್ತಿದ್ರೆ ಗಂಡಸರು ಮಾಡೋ ದೇವ್ರ ಪೂಜೆ ಪ್ರತಿನಿತ್ಯ ಇವೆಲ್ಲ ದೇವ್ರ ಪೂಜೆ ಮಾಡ್ತಾನು. ತಾರತಮ್ಯಕರು ಎಲ್ಲರ ಪೂಜೆನೂ ಮಾಡ್ತಾನೆ. ತೆಂಗಸರು ವಿಶೇಷ ಇವತ್ತು ಮಾಡಬೇಕಾದ್ದೇ ಹೊರತು ನಿತ್ಯ ಮಾಡಬೇಕಾದದ್ದು. ಇಷ್ಟೆಲ್ಲ ಆಯಿತು, ವಿಷ್ಣು ಪೂಜೆ ಮಾಡೋ ಜಾಗನೇ ಹೇಳಲಿಲ್ಲ ನೀವು ಅಂತ ಕೇಳಿದರೆ ಹೇಳ್ತಾರೆ, ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರ ಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷೋತ್ತಮಂ. ನಿಮಗೆ ಎಲ್ಲ ಒಬ್ಬರಲ್ಲೇ ಸಿಗಬೇಕು ಅಂತಿದ್ರೆ ವಿಷ್ಣು ಪೂಜೆ ಮಾಡಿ ಅಂತ ಹೇಳಿಬಿಡ್ತಾರೆ. ಒಂದೊಂದಕ್ಕೊಬ್ಬೊಬ್ರು ವಿಷ್ಣುನ ಆರಾಧನೆ ಮಾಡಿದರೆ ಎಲ್ಲ ಒಟ್ಟಿಗೆ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳಿ. ಇನ್ನೊಂದಿದೆ, ಮೋಕ್ಷ ಕಾಮ ಉದಾರ ಧೀಹಿ. ಮೋಕ್ಷ ಬೇಕು ಅಂತಂದ್ರೆ ವಿಷ್ಣು ಪೂಜೆನೇ ಮಾಡಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದೊಳಗೆ, ಶ್ರೀರಮಣಿಕರ ಕವನ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ವರ್ಣನೆ ಮಾಡ್ತಾ ಕೈವಲ್ಯದಾಯಕ ಸಪರೇಟ ಪದ ಉಪಯೋಗಿಸ್ತಾರೆ. ಮೋಕ್ಷ ಕೊಡ ಪರಮಾತ್ಮ ಒಬ್ಬನೇ ಆದ್ರಿಂದ ಸ್ವಾತಂತ್ರ್ಯನ ಕೈವಲ್ಯದಾಯಕ ನಾರಸಿಂಹನೆ ನಮಿತೆ ಕರುಣಿಪೋದು ಯಮಗೆ ಮಂಗಳವ. ಆದ್ರಿಂದ ಮೋಕ್ಷ ಬೇಕು ಅಂತ ನಾರಾಯಣನ ಪೂಜೆನ ಅಷ್ಟೇನೆ ಮಾಡಬೇಕು. ಇವತ್ತನ ಮೋಕ್ಷ ಬೇಕು ಆದ್ರಿಂದ ಅಂತ್ಯಕಾಲಕ್ಕೆ ವಿಷ್ಣು ಪೂಜೆ ಮಾಡೇ ನಾರಾಯಣ ನಾರಾಯಣ ಅಂದೇ ಪ್ರಾಣ ಬಿಡಬೇಕೆ ಹೊರತು ಬೇರೆಯವರ ಆರಾಧನೆ ಮಾಡಿದರೆ ಮತ್ತೆ ಹುಟ್ಟಿ ಬಂದೇ ಬರ್ತಾನೆ. ವಿಷ್ಣುವಿನ ಸ್ಮರಣೆ ಮಾಡಿದರೆ ಮಾತ್ರ ಅವನು ಸದ್ಗತಿಗೆ ಹೋಗ್ತಾನೆ. ಬೇರೆಯವರ ಆರಾಧನೆ ಮಾಡಲೇಬೇಕು ತಪ್ಪಲ್ಲ, ತಾರತಮ್ಯ ಕ್ರಮದಲ್ಲಿ ಮಾಡಬೇಕೆ ಹೊರತು ಸರ್ವೋತ್ತಮತ್ವೇನ ಮಾಡಬಾರದು. ಇದು ಇಲ್ಲಿಯ ಸಿದ್ಧಾಂತ. ಅವ ಇದನ್ನು ಪರಿಶಿಷ್ಟ ರಾಜ ಕೇಳಿದ ಅಂದ್ರೂ ಒಂದೇ, ನಮಗೆಲ್ಲ ಹೆಡುತ್ತಾ ಇದ್ದಾರೆ ಅಂದ್ರೂ ಒಂದೇನೆ, ಈ ರೀತಿ ಆರಾಧನೆ ಮಾಡಿ ದೇವರನ್ನು ವಿಶೇಷ ರೀತಿಯಲ್ಲಿ ನಾವು ಮೆಚ್ಚಿಸಿ ಸದ್ಗತಿಗೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಂಥ ಒಂದು ಪವಿತ್ರ ಅವಕಾಶ ಕಲ್ಪಿಸಲಿಕ್ಕೇನೆ ಈ ಭಾಗವತ ಇತ್ಯಾದಿ ಬಂದಿರೋದು. ನಿನ್ನೆ ದಿವಸ ಧನ್ವಂತರಿ ಜಯಂತಿ ಆಯಿತು, ಇವತ್ತು ವರಾಹ ಜಯಂತಿ. ಇವತ್ತು ಬರೀ ಗೌರಿ ಹಬ್ಬ ಅಂತ ಅಷ್ಟೇ ಜನಕ್ಕೆ ಗೊತ್ತು, ವರಾಹ ಜಯಂತಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ವರಾಹ ದೇವರ ಜಯಂತಿ ಇವತ್ತಿನ ದಿವಸ, ಅದು ವೈಭವದಿಂದ ಆಚರಣೆ ಮಾಡ್ತಾ ವರಾಹ ದೇವರ ವೈಭವ ಇನ್ನೇನು ಬೇಕಿಲ್ಲ ಪರಮಾತ್ಮನಿಗೆ. ಸೂಕರ ರೂಪಕ ದಾನವ ಶತ್ರು ಅಂತ ದೇವರು ಸ್ಮರಣೆ ಮಾಡಿಬಿಟ್ಟು ಅನುಗ್ರಹ ಮಾಡೇ ಬಿಡ್ತಾನೆ ಪರಮಾತ್ಮ. ವರಾಹ ದೇವರ ಜಯಂತಿ ಇನ್ನು ಧನ್ವಂತರಿ, ಮುಂದೆ ತುಂಬಾ ಜಯಂತಿ ಬರುತ್ತೆ. ಮತ್ತೆ 15 ದಿವಸದೊಳಗೆ ತುಂಬಾ ಉತ್ಸವಗಳು ಬರುತ್ತೆ, ಅನೇಕರಿಗೆ ಗೊತ್ತಿಲ್ಲ ಅವೆಲ್ಲ ಕೂಡ. ಅವತ್ತವತ್ತೇನು ಹೇಳ್ತಾ ಹೋಗ್ತೇನೆ ಪ್ರಸಂಗ ಬಂದಾಗ. ಅಂತೂ ನಾಳೆ ದಿವಸ ಗಣೇಶ ಚತುರ್ಥಿಯ ನಿಮಿತ್ತ ಚತುರ್ಸ್ಕಂದ ಭಾಗವತ ಕೂಡ ನಾವು ಮುಂದೆ ಹೋಗ್ತೀವಿ.